ಏಕರೂಪೈವಾಂಶತ ಪ್ರಮಾಣಂಚ ಉಭಯವಿಧ ವಚನಮೇವ. ಅಲ್ಲಿ ಅಂಶ ಬೇರೆ ಮತ್ತು ಪ್ರತಿಬಿಂಬ ಬೇರೆ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ಅಂಶ ಅಂದ್ರೆ ಒಂದೇ, ಪ್ರತಿಬಿಂಬ ಅಂದ್ರೆ ಒಂದೇನೆ. ಆದ್ದರಿಂದ ಜೀವ ದೇವರ ಪ್ರತಿಬಿಂಬ ಅಂದರೂ ಅದೇ ಅರ್ಥ, ಜೀವ ಪರಮಾತ್ಮನ ಅಂಶ ಅಂದರೂ ಅದೇ ಅರ್ಥ. ಪ್ರಮಾಣಂಚ ಉಭಯವಿಧ ವಚನಮೇವ, ಹಾಗೆ ಹೇಳ್ತೇನೆ ಅಂದರೆ ವಚನ ಇರೋದೇ ಹಾಗೆ ಅಂತ ಹೇಳಿ ತಿಳಿಸಿದರು. ಅದು ವಿವರಣೆ ಮಾಡ್ತಾರೆ. ಸ್ಯಾದಿದಂ ವ್ಯಾಖ್ಯಾನಂ ಯದಿ ಜೀವಶ್ಚ ಈಶ್ವರ ಪ್ರತಿಬಿಂಬತಾ ಸ್ಯಾತ್ ಸೈವ ಕುತಃ ಸಿದ್ಧ ಇತ್ಯತ ಆಹ ತತ್ತಾಚ ಇತಿ. ಜೀವ ಪರಮಾತ್ಮನ ಪ್ರತಿಬಿಂಬ ಅಂತ ಒಪ್ಪಿದ ಮೇಲೆ ಈ ಪ್ರಶ್ನೆ, ಅದಕ್ಕೇನು ಆಧಾರ ಇದೆ ಅಂತ ಕೇಳಿದರೆ ಆಧಾರ ಕೊಡ್ತಾರೆ. ರೂಪಂ ರೂಪಂ ಪ್ರತಿರೂಪೋ ಬಭೂವ ಆಭಾಸ ಏವ ಚ ತತ್ತಾಚ. ತತ್ತಾಚ ಅಂದ್ರೇನು? ಪ್ರತಿಬಿಂಬತಾಚ. ಜೀವನಿಗೆ ಜೀವನು ಪ್ರತಿಬಿಂಬನಾಗಿದ್ದಾನೆ ಅಂತ ಹೇಳೋದಕ್ಕೆ ಆಧಾರ ಇದೆ. ಅಂದರೆ ನೀವೇನೋ ಹೇಳಿಬಿಟ್ಟು ಜೀವನ ಪ್ರತಿಬಿಂಬ ಅಂತಲೇ ಒಪ್ಪೋದಿಲ್ಲ ಅಂದರೆ ಶಾಸ್ತ್ರ ಹೇಳಿದೆ. ಶೈವ ಕುತಃ ಸಿದ್ಧ, ನಾನು ಜೀವಸ್ಯ ಈಶ್ವರ ಪ್ರತಿಬಿಂಬತ್ವ ಅಂಗೀಕಾರೇ ಅಂಶೋ ನಾನಾ ವ್ಯಪದೇಶಾತ್ ಇತ್ಯಾದಿ ವಾಕ್ಯಸಿದ್ಧೇನ ತದ ಅಂಶತ್ವೇನ ವಿರೋಧ ಸ್ಯಾತ್. ನೀವು ಪ್ರತಿಬಿಂಬ ಅಂತ ಇಲ್ಲಿ ಹೇಳಿದರೆ ಅಂಶ ಅಂತ ಬ್ರಹ್ಮಸೂತ್ರ ಹೇಳಿಬಿಟ್ಟಿದಾರಲ್ಲ, ವಿರೋಧ ಬರುತ್ತೆ ಅಂತ ಕೇಳಿದರೆ ವಿರೋಧ ಬರೋದಿಲ್ಲ, ಎರಡಕ್ಕೂ ಒಂದೇ ಅರ್ಥ. ಪ್ರತಿಬಿಂಬೋ ಹಿ ಬಿಂಬಾತ್ ಅತ್ಯಂತ ಅಭಿನ್ನ ಇತಿ ಕೇಶಾಂಚಿನ್ ಮತಂ. ಪ್ರತಿಬಿಂಬೋ ಹಿ ಬಿಂಬಾತ್ ಅನ್ಯ ಅತ್ಯಂತ ಅಭಿನ್ನ ಇತಿ ಕೇಶಾಂಚಿನ್ ಮತಂ. ಈ ಅದ್ವೈತಿಗಳೆಲ್ಲ ಪ್ರತಿಬಿಂಬ ಬಿಂಬ ಕೂಡ ಏನಂತ ಕರೀತಾರೆ, ಒಂದೇ ಅಭಿನ್ನ ಅಂದರೆ ಐಕ್ಯ ಅಂತ ಕರೀತಾರೆ. ಅದು ಅತ್ಯಂತ ಭಿನ್ನ ಇತಿ ಐತಿ ಅಪರೇಶಂ. ಇನ್ನು ಕೆದರಿರ್ತಾರೆ ಅತ್ಯಂತ ಭಿನ್ನ ಅಂದ್ರೇನು, ಅದಕ್ಕದು ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು ಪ್ರತಿಬಿಂಬ ಬಿಂಬಕ್ಕೂ ಸಂಬಂಧನೇ ಇಲ್ಲ ಅಂತ ಇನ್ನೂ ಕೆಲವು ವಾದ ಮಾಡ್ತಾರೆ. ಎರಡು ವಾದ ಅರ್ಥ ಆಯ್ತಾ? ಮೊದಲನೇ ವಾದ ಏನು? ಬಿಂಬ ಪ್ರತಿಬಿಂಬಗಳಿಗೆ ಐಕ್ಯ ಹೇಳು. ಎರಡನೇ ವಾದ ಏನು? ಬಿಂಬಕ್ಕೂ ಪ್ರತಿ ಅರ್ಥಾತ್ ಸಂಬಂಧ ಇಲ್ಲ ಅಂತ ಹೇಳು. ಅಂದರೆ ಏಕೆ ಎ ಇದೆ, ಎ ಪ್ರತಿಬಿಂಬ ಇದೆ, ಅವ್ರ ಪ್ರಕಾರ ಎಗೂ ಎ ಪ್ರತಿಬಿಂಬ ಸಂಬಂಧ ಇಲ್ಲ ಅಂದರೆ ಬಿ ಬಿ ಮತ್ತು ಎ ಪ್ರತಿಬಿಂಬ ಎರಡೂ ಕೂಡ ಏನಾಗಬೇಕು? ಯಾರ್ದೋ ಆಯ್ತಾ, ಯಾವಾಗಲೂ ದುಡ್ಡು ಯಾವಾಗ ಕೊಡ್ತಾನು? ಕೊಡೋ ತೆಗೆಸ್ಕೊಳಕ್ಕೆ ಹೋದಾಗ ತಂದು ಕೊಟ್ಟರೆ ಯಾರ್ದೋ ಕೊಟ್ಟರೆ ಯಾಕೆ ಕೊಡ್ತಾನೋ ಅವನು? ಏ ಬಿಂಬ ಪ್ರತಿಬಿಂಬ ಸಂಬಂಧನೇ ಇಲ್ಲರಿ ಅಂತ ಕೇಳಿದ್ರೆ ಅರ್ಥ ಏನು ಅದಕ್ಕೆ? ಗೊತ್ತಾಯ್ತಾ? ಆದ್ದರಿಂದ ರೆಸೆಂಬ್ಲೆನ್ಸ್ ಒಪ್ಪಬೇಕು ಮತ್ತು ಆಧೀನ್ಯ ಒಪ್ಪಬೇಕು. ಆಧೀನ್ಯ ಮತ್ತು ಸಾದೃಶ್ಯ ಎರಡು ಒಪ್ಪಿದಾಗ ಮಾತ್ರ ಏನಾಗುತ್ತೆ, ಅಲ್ಲಿ ಬಿಂಬ ಪ್ರತಿಬಿಂಬಗಳಿಗೆ ಸಂಬಂಧ ಇರೋದು ಗೊತ್ತಾಗುತ್ತೆ. ಆದ್ದರಿಂದ ಅತ್ಯಂತ ಭಿನ್ನ ಅಂತ ಹೇಳಿದರೆ ಅವನು ವಾದ. ಯಾರೋ ಅಲ್ಲಿ ಉಪನಿಷತ್ ಬಂತಲ್ಲಿ ರೂಪಂ ರೂಪಂ ಪ್ರತಿರೂಪೋ, ಆ ಪದ ಉಪಯೋಗಿಸ್ಬೇಕಲ್ಲ ಅವರಿಗೆ, ಉಪಯೋಗಿಸ್ಬಿಟ್ಟು ಅದನ್ನು ಅರ್ಥ ಬೇರೆ ಅಂತ ಹೇಳೋದಕ್ಕೆ ಹೋಗ್ತಾರೆ. ಅದರಿಂದ ಅವ್ರು ಬೇಕಾದ ಅವರಿಗೆ ಏನೋ ಆಭಾಸ ಅಂದರೆ ಪ್ರತಿಬಿಂಬ, ಪ್ರತಿಬಿಂಬ ಅದು ಮೊನ್ನೆ ಬಂದಿತ್ತು. ಆಭಾಸ ಅಂದ್ರೇನು? ಈ ಕನ್ನಡದಲ್ಲಿ ಆಭಾಸ ಅದರಂತೆ ಕಾಣುತ್ತೆ, ತದ್ವತ್ ಪ್ರತೀಯತೆ ತನ್ನ, ಅದಕ್ಕೇನಂತಾರೆ ಆಭಾಸ ಅಂತ. ಅದರಂತೆ ಕಾಣುತ್ತೆ ಅದು ಅದಲ್ಲ, ಆಭಾಸ ಡೆಫಿನೇಷನ್ ಇದೆ. ಪ್ರತಿಬಿಂಬ ಬಿಂಬದಂತೆ ಕಾಣುತ್ತೆ, ಏನಲ್ಲ ಅದು ಬಿಂಬ ಅಲ್ಲ. ಅದಕ್ಕೋಸ್ಕರ ಪ್ರತಿಬಿಂಬೋ ಹಿ ಬಿಂಬಾದ ಅತ್ಯಂತ ಅಭಿನ್ನ ಇತಿ ಕೇಶಾಂಚಿನ್ ಮತಂ, ಅತ್ಯಂತ ಭಿನ್ನ ಇತಿ ಅಪರೇಷಾಂ ಅಂಶಸ್ತು ತದೇಕದೇಶ ತೇನ ಭಿನ್ನಾಭಿನ್ನ. ಅಂಶ ಅಂತರ ಏಕದೇಶ ಆದ್ರಿಂದ ಅದು ಭಿನ್ನಾಭಿನ್ನ ಅಂತ ಇನ್ನೊಂದು ವಾದ. ಯಥಾ ಪಂಟ ಪಟಾಂಶ ತಂತು ಪಟೇನ, ಪಟಾಂಶ ತಂತು ಪಟೇನ, ಪಟೆ ಅಂದ್ರೇನು? ಬಟ್ಟೆ. ಅದರ ಅಂಶ ಯಾವುದು? ನೂಲು, ತಂತು. ಅದಕ್ಕೆ ತಂತುವಿಗೂ ಪಟಕ್ಕೆ ಏನು ಸಂಬಂಧ ಇದೆ? ಹಿಂದೆ ತತ್ವ ವಿವೇಕದಲ್ಲಿ ಹೇಳಿದ್ರಿ, ನೆಲ ಕೂಡ ಜ್ಞಾಪಕ ಇದ್ರೆ ಏನಂದ್ರೆ ಭೇದ ಅಭೇದ ಅಂತ ಹೇಳಿದ್ದಾರೆ. ಆ ರೀತಿ ಅಂತ ಇನ್ನೊಂದು ವಾದ, ಒಂದು ವಾದ ಅಭೇದ, ಇನ್ನೊಂದು ವಾದ ಭೇದ, ಇನ್ನೊಂದು ವಾದ ಭೇದ ಅಭೇದ, ಈ ಮೂರು ವಾದಗಳಿವೆ. ತತಃ ಪಕ್ಷದ್ವಯೇಪಿ ಕಥಂನ ವಿರೋಧ, ಎಲ್ಲಕ್ಕೂ ವಿರೋಧ ಬಂತಲ್ಲ. ಪ್ರತಿಬಿಂಬ ಅಂದ್ರೆ ವಿರೋಧ ಬಂತು, ಅಂಶ ಅಂದ್ರೆ ವಿರೋಧ ಬಂತು, ಆದ್ರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳಿದ. ಒಂದು ದೃಷ್ಟಿಯಿಂದ ಭೇದ, ಇನ್ನೊಂದು ದೃಷ್ಟಿಯಿಂದ ಅಭೇದ, ಅದಕ್ಕೋಸ್ಕರ ಇದು ಆ ರೀತಿ ಆಗುತ್ತಂದ್ರೆ ಆ ರೀತಿ ಏನಲ್ಲ ಅಂತ ಹೇಳೋದಕ್ಕೆ ಇತ್ಯತಃ ನಚ ಇತಿ ನಚ ಅಂಶತ್ವ ವಿರೋಧ ಜೀವಸ್ಯ ಈಶ್ವರ ಪ್ರತಿಬಿಂಬತ್ವ ಅಂಗೀಕಾರೇ ಪಿನ ತದಂಶತ್ವ ವಿರೋಧ ಕುತಃ ಇತ್ಯತಃ ತಸ್ಯೈವ ಇತಿ ಪ್ರತಿಬಿಂಬ ಪ್ರತಿಬಿಂಬತ್ವಸ್ಯೈವ ಅಂಶ ಶಬ್ದ ಪ್ರವೃತ್ತಿ ನಿಮಿತ್ತತ್ವಾತ್. ಪ್ರತಿಬಿಂಬ ಅಂದ್ರೆ ಒಂದೇ, ಅಂಶ ಅಂದ್ರೆ ಒಂದೇ, ಆದ್ರಿಂದಾಗಿನೇ ಬ್ರಹ್ಮಸೂತ್ರಗಳಲ್ಲಿ ಅಂಶ ಅಂತ ಹೇಳಿದ್ದಾರಂತೆ ವಿರೋಧ ಇಲ್ಲ. ಇನ್ನೇನು ಹೇಳಬೇಕೀಗ? ಹಾಗೆ ಮೂರು ಪಕ್ಷ ಇದೆಯಲ್ಲ, ಭಿನ್ನ ಅಭಿನ್ನ ಭಿನ್ನ ಅಭಿನ್ನ ಅಂತ ಹೇಳಿ ಒಂದನ್ನೇನು ಮಾಡಿದ್ರೆ ಈಗಾಗಲೇ ಉತ್ತರ ಕೊಟ್ಟರು. ಒಂದಕ್ಕೆ ಯಾವುದಕ್ಕೆ ಉತ್ತರ ಕೊಟ್ಟರು? ಅಂಶ ಮತ್ತು ಪ್ರತಿಬಿಂಬಗಳಿಗೆ ವ್ಯತ್ಯಾಸ ಇಲ್ಲ, ಎರಡು ಒಂದೇ ಅರ್ಥ ಅಂತ ಹೇಳಿಬಿಟ್ಟು. ಹಾಗೆ ಇನ್ನೊಂದು ಪ್ರಾಬ್ಲಮ್ ಇದೆಯಲ್ಲ, ಈಗ ಬಿಂಬಕ್ಕೂ ಅದಕ್ಕೂ ಅಭೇದ ಇರಲಿ ಅಂತ ಒಂದು ವಾದ, ಅಥವಾ ಪೂರ್ತಿ ಭೇದ ಇರಲಿ ಅಂತ ಇನ್ನೊಂದು ವಾದ ಹೇಳಿದ್ರೆ ಉತ್ತರ ಕೊಡ್ತಾರೆ. ಅಯಂ ಭಾವ ಅರ್ಥ ಹೀಗೆ, ಅತ್ಯಂತ ಭಿನ್ನಸ್ಯ ಜೀವಸ್ಯ ಯತ್ ಈಶ್ವರ ಅಧೀನ ತತ್ ಸಾದೃಶ್ಯೋಪೇ ತತ್ವ ತತ್ ಬಿಂಬತ್ವ ಮುಚ್ಚತೆ. ಜೀವನಿಗೆ ಪರಮಾತ್ಮ ಪ್ರತಿಬಿಂಬತ್ವ ಅಂದ್ರೆ ಏನರ್ಥ? ಈಶ್ವರಾಧೀನ ತತ್ ಸಾದೃಶ್ಯ ಉಪೇತತ್ವ. ಆ ಪದನ್ನ ಬಿಟ್ಕೊಂಡಿರ್ಬೇಕು. ದೇವರಿಗೆ ಸಂಪೂರ್ಣ ಅಧೀನ ಪ್ಲಸ್ ಏನಾಗಿದ್ದಾನೆ? ಸ್ವಲ್ಪ ಸದೃಶ್ಯನಾಗಿದ್ದಾನೆ. ಅಭೇದ ಮತಸ್ಯ ನಿರಾಕರಿಷ್ಯಮಾಣತ್ವ. ಇನ್ನು ಬಿಂಬ ಪ್ರತಿಬಿಂಬ ಅಭೇದ ಅಂತ ಹೇಳಿದ್ರೆ ಮುಂದೆ ಅದಕ್ಕೆ ವಿಸ್ತಾರವಾಗಿ ಖಂಡನೆ ಮಾಡ್ತೀವಿ, ಆದ್ರಿಂದ ಅದು ಬೇಡ. ಅದು ಪೂರ್ತಿ ಡಿರಲೆವೆಂಟ್ ಆದರೆ ಬಿಂಬಕ್ಕೂ ಪ್ರತಿಬಿಂಬಕ್ಕೂ ಸಂಬಂಧನೇ ಇಲ್ಲ ಅಂದರೆ ಬಿಂಬ ಏನೋ ಮಾಡುತ್ತೆ, ಪ್ರತಿಬಿಂಬ ಏನೋ ಮಾಡುತ್ತೆ ಕೊಡಬೇಕಾಗತ್ತೆ. ಹೊತ್ತಾನೆ ಬಿಂಬ ಕೈ ಎತ್ತಿದರೆ ಪ್ರತಿಬಿಂಬ ಏನು ಮಾಡಬೇಕು? ಕೈ ಎತ್ತ. ಯಾಕೆ? ಸಂಬಂಧ ಇರೋದ್ರಿಂದ. ಸಂಬಂಧನೇ ಇಲ್ಲ ಅಂತ ಹೇಳೋದಾದರೆ ಇವು ಏನು ಸಂಬಂಧ ಇರ್ತಿರಲಿಲ್ಲ. ಆದರೆ ಪೂರ್ತಿ ಐಕ್ಯ ಹೇಳಿದರೆ ಒಂದೇ ಆಗಬೇಕಾಗ್ತಿತ್ತು. ಅದಾಗದೇನೆ ಏನಾಗಿದೆ? ಪೂರ್ತಿ ಅದ್ರ ಮೇಲೆ ಡಿಪೆಂಡೆಂಟಾಗಿ ಬರ್ಸ್ತಾ ಇರೋದ್ರಿಂದ ಸಂಬಂಧ ಇದೆ. ಏನು ಸಂಬಂಧ? ಬಿಂಬ ಪ್ರತಿಬಿಂಬ ಭಾವನೆ ಸಂಬಂಧ. ಅದು ಸ್ವತಂತ್ರ ಅಸ್ವತಂತ್ರ ಅಂತಲೇ ಸಂಬಂಧ. ಅದು ಸರಿಯಾಗಿ ತಿಳ್ಕೊಳ್ಳೋಕೆ ಈ ಪದ ಹೇಳ್ತಾರೆ. ಅಭೇದ ಮತಸ್ಯ ನಿರಾಕರಿಷ್ಯಮಾಣತ್ವಾತ್ ತದೇವ ತದಂಶತ್ವ ಇತಿ ಕುತೋ ವಿರೋಧ ಇತಿ. ಅಂಶಕ್ಕೂ ಪ್ರತಿಬಿಂಬಕ್ಕೂ ಎರಡು ಒಂದೇ ಅರ್ಥ ಅಂತ ಹೇಳಿದರೆ ವಿರೋಧ ಇಲ್ಲ ಅಂತ ಹೇಳಿದರೆ ಮುಂದೆ ಹೇಳ್ತಾರೆ. ಅನು ಅಂಶತ್ವಂ ತದ್ ಏಕದೇಶತ್ವಂ. ಅಂಶ ಅಂದರೆ ಏಕದೇಶ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪ್ರತಿಬಿಂಬ ಬಂದು ಇದಿದೆ, ಕರಡಿ ಇದೆ, ಒಬ್ಬ ವ್ಯಕ್ತಿ ನಿಂತಿದ್ದಾನೆ, ಒಳಗೆ ಕಾಣುತ್ತೆ ಪ್ರತಿಬಿಂಬ. ಆದರೆ ಕರಡಿಯ ಒಂದು ಭಾಗ ಇದೆ, ಅದೇನದು? ಅದೇನದು ಏಕದೇಶ ಅಂದರೆ ಏನದು? ಅಂಶ. ಅಂಶ ಅದು ಆ್ಯಕ್ಚುಲಿ ಕನ್ನಡಿಯ ಒಂದು ಭಾಗ ಅಂಶ. ಅರ್ಥ ಆಯ್ತಾ? ಕನ್ನಡಿ ಒಳಗೆ ಕಾಣೋದು ಪ್ರತಿಬಿಂಬ, ಈ ಅಂಶನೇ ಪ್ರತಿಬಿಂಬ ಅಂತ ಹ್ಯಾಕ್ ಕರಿತೀರಿ? ಅರ್ಥ ಆಯ್ತಾ? ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಅದು ವಿವರಣೆ ಮಾಡ್ತಾರೆ. ಇಲ್ಲಿ ಇಲ್ಲಿ ಅಲ್ಲೇ ಅರ್ಥ ಇರೋದು ಕರೆಕ್ಟೇ, ಇಲ್ಲೇ ಅರ್ಥದಲ್ಲಿ ಹೇಳಿಲ್ಲ. ಏನಂದರೆ ತತ್ ಕಥಮುಚ್ಚತೆ ಪ್ರತಿಬಿಂಬತ್ವ ಅಂಶತ್ವ ಮಿತಿ ತತ್ರ ನಚೇತಿ. ಅಂಶತ ಅಂಶ ಶಬ್ದ ಪ್ರವೃತ್ತಿ ನಿಮಿತ್ತಂ ಆರ್ಥಲ್ಲಿ ಅಂಶ ಅಂತ ಹೇಳಿಲ್ಲ. ಕನ್ನಡಿಯ ಒಂದು ಭಾಗ ಕನ್ನಡಿ ಅಂಶ ಅಂತ ಹ್ಯಾಕ್ ಕರಿತೇವೆ, ಆ ರೀತಿಯಲ್ಲಿ ದೇವರ ಒಂದು ಭಾಗ ಅಂತ ಜೀವನನ್ನು ಅಂಶ ಅಂತ ಕರೆದಿಲ್ಲ. ಅರ್ಥ ಆಯ್ತಾ? ದೇವರ ಒಂದು ಭಾಗ ಅನ್ನರ್ಥದಲ್ಲಿ ಅಂಶ ಅಂತ ಕರೆದಿಲ್ಲ. ಯಾವ ಅರ್ಥದಲ್ಲಿ ಕರೆದಿದ್ದಾರೆ? ಪ್ರತಿಬಿಂಬ ಅರ್ಥದಲ್ಲೇ ಕರೆದಿದ್ದಾರೆ. ಅದು ಯಾಕೆ ಕರೆಯಕ್ಕೆ ಬರುತ್ತಾ ಅಂದರೆ ಹೇಳ್ತಾರೆ ಅದನ್ನೆಲ್ಲ. ಅಂಶ ಶಬ್ದ ಪ್ರವೃತ್ತಿ ನಿಮಿತ್ತಂ ನ ಕೇವಲಂ ಏಕದೇಶತ್ವ. ಅಂಶ ಶಬ್ದ ಪ್ರವೃತ್ತಿ ನಿಮಿತ್ತಂ, ಏಕದೇಶತ್ವ ಅಂಶ ನಿಮಿತ್ತ ಅಲ್ಲ ಇದು. ಅಪಿತು ಪ್ರತಿಬಿಂಬತಾಪೀತಿ ಭಾವ. ಹಿಂದೆ ತುಂಬ ನೆನ್ಪು ಮಾಡ್ಕೋಬೇಕು ಅದನ್ನು. ಅಂಶ ಶಬ್ದಕ್ಕೆ ಎರಡರ್ಥ ಇದೆ, ಒಂದು ಸ್ವರೂಪಾಂಶ, ಇನ್ನೊಂದು ಭಿನ್ನಾಂಶ. ಅದನ್ನು ಮರೆತು ಬಿಟ್ಟಿದ್ದಾನು. ಸ್ವರೂಪಾಂಶಾಂಶ ಸ್ವರೂಪಾಂಶ ಅಂತ ಹೇಳಿದ ಮಾತ್ರ ಏನು ಹೇಳಬೇಕು? ಕನ್ನಡಿಯ ಭಾಗದೃಷ್ಟ ಅಂತ. ಇದು ಹಾಗಲ್ಲ, ಪ್ರತಿಬಿಂಬ ಕೂಡ ಏನದು? ಅಂಶನೇ, ಭಿನ್ನಾಂಶ. ಸರಿಯಾಗಿ ಅರ್ಥ ಮಾಡ್ಕೊಂಡು, ಇದನ್ನು ಯಾರೂ ಅರ್ಥ ಮಾಡ್ಕೊಂಡಿದ್ದಿಲ್ಲ, ಪದನೇ ಯಾರಿಗೂ ಗೊತ್ತಿರಲಿಲ್ಲ. ಸ್ವರೂಪಾಂಶ ಬೇರೆ, ಭಿನ್ನಾಂಶ ಬೇರೆ. ಎಲ್ಲೆಲ್ಲಿ ಸ್ವರೂಪಾಂಶ ಅಂತ ಹೇಳ್ತಾರೋ ಮತ್ಸ್ಯಕುರ್ಮಾದಿಗಳೆಲ್ಲ ಏನವು? ಸ್ವರೂಪಾಂಶ. ಸ್ವರೂಪಾಂಶಕ್ಕೂ ಅಂಶಕ್ಕೂ ಏನು ಸಂಬಂಧ ಇರುತ್ತೆ? ಅಭೇದ ಇರುತ್ತೆ. ಆದರೆ ಇಲ್ಲೇನಾಗಿದೆ? ಭಿನ್ನಾಂಶಕ್ಕೂ ಅದಕ್ಕೆ ಭಿನ್ನಾನ ಪದರೇ ಇದೆ, ಭಿನ್ನಾಂಶಕ್ಕೆ ಅದಕ್ಕೆ ಏನು ಸಂಬಂಧ ಇದೆ? ಭೇದ ಇದೆ. ಆದ್ದರಿಂದಾಗಿನೆ ಇದು ಹೊಸ ವಿಷಯ ಅಂತ ಹೇಳಿ. ಇದೆಲ್ಲ ಹೊಸ, ಸರಿಯಾಗಿ ಅರ್ಥ ಮಾಡಿ. ಇಲ್ಲಿ ಆ ಭಾಗ ಏನೇನಿದೆ ಇಷ್ಟು ವಿಸ್ತಾರ ಬೇರೆ ಎಲ್ಲೂ ಹೇಳೋದಿಲ್ಲ. ಸರಿಯಾಗಿ ಇದು ಓದ್ದೇ ಇದ್ದವರಿಗೆ ಅದು ಯಾವಾಗಲೂ ಡೌಟ್ ಉಳ್ಕೊಂಡ್ಬಿಡುತ್ತೆ. ಹಾಗೇನೆ ಇದು ಓದ್ದವರಿಗೆ ಮಾತ್ರ ಸ್ಪಷ್ಟ ಬರೋದ್ರಿಂದ ಸರಿಯಾಗಿ ತಿಳ್ಕೊಂಡಿರ್ಬೇಕಿದೆಲ್ಲ. ನ ಕೇವಲಂ ಏಕದೇಶತ್ವಂ ಅಂಶ ಶಬ್ದ ಪ್ರವೃತ್ತಿ ನಿಮಿತ್ತಂ. ಏಕದೇಶತ್ವಕ್ಕೆ ಅಂಶ ಪ್ರವೃತ್ತಿ ನಿಮಿತ್ತ ಇದೆ, ಅದು ಒಂದೇ ಅರ್ಥ ಇಲ್ಲ, ಇನ್ನೊಂದಿದೆ. ಅಪಿತು ಪ್ರತಿಬಿಂಬತಾಪೀತಿ ಭಾವ. ಅಸ್ತು ನಾಮ ಅನೇಕಾರ್ಥತ್ವಂ ಅಂಶ ಶಬ್ದಸ್ಯ. ಒಂತೂ ಏನೋ ಎರಡು ಅರ್ಥ ಹೇಳಿಬಿಟ್ರಿ. ಆದರೆ ತಥಾಪಿ ಅಂಶೋ ನಾನಾ ಇತ್ಯಾದೋ ಪ್ರತಿಬಿಂಬತ್ವಮಿವ ಅಂಶತ್ವಂ ಇತ್ಯತ್ರ ಕಿಂ ಪ್ರಮಾಣಂ. ಅಂಶೋ ನಾನಾ ವ್ಯಪದೇಶಾತ್ ಇತ್ಯಾದಿ ಹೇಳಿದ್ದಾರೆ, ನೀವೆರಡು ಅರ್ಥದಲ್ಲೇ ಹೇಳಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು ನಾವೀಗ? ಮೊದಲು ಏನು ಮಾಡ್ದ? ಒಂದೇ ಅರ್ಥ ಅಂತ ತಿಳ್ಕೊಂಡ, ಎರಡು ಅರ್ಥ ಅಂತ ಹೇಳಿದ್ವಿ. ಆಯ್ತು, ಎರಡು ಅರ್ಥ ಇರಲಿ, ಅದು ಆ ಅರ್ಥದಲ್ಲೇ ಹೇಳಿದ್ದಾರೆ ಅಂತ ಹೇಗೆ ತಿಳ್ಕೊಬೇಕು ನಾವೀಗ ಅಂತ ಮುಂದಿನ ಪ್ರಶ್ನೆ. ಈಗ ತದೇಕ ದೇಶತ್ವಂ ಕಿಂ ನಶ್ಯ, ಏಕದೇಶತ್ವ ಯಾಕೆ ಹೇಳಿರಬಾರ್ದು? ಇತ್ಯತಃ ಪ್ರಮಾಣಂಚ ಇತಿ. ಪ್ರಮಾಣಂಚ ಉಭಯ ವಿಧ ವಚನಮೇವ. ಆ ರೀತಿ ಎರಡು ರೀತಿ ಹೇಳಿರೋದಕ್ಕೆ ಅದೇ ಪ್ರಮಾಣ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಜೀವಸ್ಯ ಈಶ್ವರ ಪ್ರತಿಬಿಂಬತ್ವ ತದಂಶತ್ವ ಚ ತಾವದು ಉಚ್ಯತೆ. ಜೀವನನ್ನ ಈಶ್ವರ ಪ್ರತಿಬಿಂಬ ಅಂತಲೂ ಕರೀತಾರೆ, ಅಂಶ ಅಂತಲೂ ಕರೀತಾರೆ. ನಜ ಪರಸ್ಪರ ವಿರುದ್ಧ ಶಾಸ್ತ್ರಾರ್ಥೋ ಭವಿತುಂ ಯುಕ್ತ. ವೆರಿ ಇಂಪಾರ್ಟೆಂಟ್ ಲೈನ್ ಇದು. ನಜ ಪರಸ್ಪರ ವಿರುದ್ಧ ಶಾಸ್ತ್ರಾರ್ಥೋ ಭವಿತುಂ ಯುಕ್ತ. ಪರಸ್ಪರ ವಿರುದ್ಧವಾದ ಎರಡು ಅರ್ಥಗಳು ಏನಾಗಲಿಕ್ಕೆ ಸಾಧ್ಯ ಇಲ್ಲ, ಶಾಸ್ತ್ರಾರ್ಥ ಆಗೋದಿಲ್ಲ. ತಪ್ಪರ್ಥ ಎಷ್ಟು? ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಗುರುನಂದನ. ಪ್ರಮಾಣದಿಂದ ಕೂಡ ಶಾಸ್ತ್ರದ ಪ್ರಕಾರ ಮಾತಾಡಿದಾಗ ಏನಾಗಿರ್ಬೇಕದು? ಅವಿರುದ್ಧವಾದ ಅರ್ಥ, ವಿಶೇಷ ಅರ್ಥ ಆಗಲಿ, ಅದು ತಪ್ಪಲ್ಲ. ಅದು ವಿರುದ್ಧಾರ್ಥ ಎಂದು ಹಾಕ್ಬಿಡು. ವಿರುದ್ಧ ಅರ್ಥ ಆದರೆ ಶಾಸ್ತ್ರಾರ್ಥನೇ ಆಗೋದಿಲ್ಲ, ಆಗ ನಮಗೆ ಅರ್ಥ ಆಗುತ್ತೆ. ಯಾವುದೇ ಕಾಲಕ್ಕೂ ಶಾಸ್ತ್ರದಲ್ಲಿ ಅರ್ಥ ವಿಶೇಷಾದಿಗಳನ್ನು ಒಪ್ಕೊಳ್ತೇವೆ ಹೊರತು ವಿರುದ್ಧ ಅರ್ಥ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಡೆಫಿನೇಷನ್, ಅದಕ್ಕೊಂದು ವಾಕ್ಯ ಇದೆ. ನಚ ಪರಸ್ಪರ ವಿರುದ್ಧ ಶಾಸ್ತ್ರಾರ್ಥೋ ಭವಿತುಂ ಯುಕ್ತ ತತ್ರ ಅನೇಕ ಅರ್ಥಸ್ಯ ಅಂಶಶಬ್ದಸ್ಯ ವಿರುದ್ಧಾರ್ಥಂ ಪರಿತ್ಯಜ್ಯ ಅರ್ಥಾಂತರಂ ಗೃಹ್ಯತೆ ಇತ್ಯರ್ಥಾಪತ್ಯರೇ ಮಾತ್ರ ಪ್ರಮಾಣಮಿತಿ ಭಾವ. ಪ್ರತಿಬಿಂಬ ಅನ್ನೋ ಪದ ಸ್ಪಷ್ಟವಾಗಿ ಬಂದಿದೆ, ಅಂಶ ಅನ್ನೋ ಪದರೂ ಸ್ಪಷ್ಟವಾಗಿ ಬಂದಿದೆ. ಏನು ಮಾಡಬೇಕು ನಾವೀಗ? ಎರಡನ್ನೂ ಕೂಡ ಹೊಂದಿಸ್ಬೇಕು. ಇದು ನಾವೇ ಹೇಳಿದ್ರೆ ಗಲಾಟೆ ಮಾಡ್ಬೋದು. ನಾವು ಹೇಳಿದ್ದಲ್ಲ, ಶಾಸ್ತ್ರದಲ್ಲಿ ಬಂದಿರೋ ವಿಚಾರ ಇದು. ಶಾಸ್ತ್ರದಲ್ಲಿ ಅಂಶಾಂತರೂ ಬಂತು, ಪ್ರತಿಬಿಂಬ ಅಂತರೂ ಬಂತು. ಅದು ನಾವೇ ಹೇಳಿದ್ರೆ ಏನು ಮಾಡಬೇಕಾಗಿತ್ತು? ಈಗ ಏನೇನು ಎರಡೆರಡು ಮಾತಾಡ್ತೀರಿ ಅಂತೇಳಿ. ಶಾಸ್ತ್ರ ಮಾತಾಡ, ಶಾಸ್ತ್ರ ಇಬ್ಬರಿಗೂ ಕಾಮನ್. ಈಗ ಇಬ್ಬರಿಗೂ ಶಾಸ್ತ್ರ ಕಾಮನ್ ಆದಾಗ ಏನು ಮಾಡಬೇಕಾಗ? ಅರ್ಥಕ್ಕೆ ವಿರೋಧ ಬರದಂತೆ ಅರ್ಥ ಮಾಡಬೇಕಾದ ಇಬ್ಬರು ಜವಾಬ್ದಾರಿ. ಅದು ಗೊತ್ತಾಯ್ತು. ಅವನ ಜವಾಬ್ದಾರಿ ಏನು ಮಾಡ್ಕೊಂಡ್ಬಿಟ್ಟ ಅವನು? ಅಲ್ಲ, ಅವನೇನು ಮಾಡ್ತಾನೆ ಜವಾಬ್ದಾರಿ ತಪ್ಪಿಸೋಕೆ ಏನು ಮಾಡಿಬಿಡ್ತಾನೆ? ವ್ಯಾವಹಾರಿಕ ಅತತ್ವಾವೇದಕ ಪಟ್ಟಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಅದನ್ನು ಯಾವುದೇ ವಿರುದ್ಧ ಆಗೋದಿಲ್ಲ, ಇದು ಅತತ್ವಾವೇದಕ ಅಂತ. ನಾವು ಹಾಗೆ ಹೇಳೋದಿಲ್ಲ, ಎಲ್ಲ ಶಾಸ್ತ್ರವೂ ಕೂಡ ತತ್ವಾವೇದಕವಾದ್ದರಿಂದ ಏನು ಮಾಡಲಿಕ್ಕೆ ಹೋಗ್ಕೊಡೋದು ಯಾವಾಗಲೂ? ಇದಕ್ಕೊಂದು ಅರ್ಥ, ಅದಕ್ಕೊಂದು ಅರ್ಥ, ಎರಡು ಒಂದೇ ಹೊಂದಾಣಿಕೆ ಮಾಡುವ ಅರ್ಥ ಮಾಡಬೇಕು, ಬೇರೆ ಅರ್ಥ ಮಾಡಕ್ಕೆ ಬರೋದಿಲ್ಲ. ಇದು ಸರಿಯಾಗಿ ತಿಳ್ಕೊಂಡಿದ್ರೆ ಶಾಸ್ತ್ರಾರ್ಥಕ್ಕೆ ವಿರೋಧ ಬರಬಾರ್ದು ಒಂದು, ಮತ್ತು ಶಾಸ್ತ್ರದಲ್ಲಿ ಪರಸ್ಪರ ವಿರೋಧ ಬಂದಾಗ ಕುಡಿಸೋದಕ್ಕೊಂದು ಕ್ರಮ ಇದೆ. ಅದು ಬಿಟ್ಟು ನಮ್ಮ ಜವಾಬ್ದಾರಿ ಹಾಕ್ಲಿಕ್ಕೆ ನಿಂದು ಜವಾಬ್ದಾರಿ ಇದೆ, ನೀನು ಸರಿಯಾಗಿ ನಿರ್ವಹಿಸಲಿಲ್ಲ ಅದ್ರೆ ಅರ್ಥ ಹೇಳಿದ ತಪ್ಪೇ. ಅದು ಅವನ ಪ್ರಕಾರ ಪ್ರತಿಬಿಂಬನೂ ಆಗೋದಿಲ್ಲ, ಅಂಶನೂ ಆಗೋದಿಲ್ಲ. ಜೀವ ಎರಡನ್ನೂ ಕೈ ಬಿಟ್ಬಿಡ್ತಾನೆ, ಎರಡನ್ನೂ ಕೈ ಬಿಟ್ಬಿಡ್ತಾನೆ. ಎರಡನ್ನೂ ಕೈ ಬಿಡಬಾರ್ದು. ಶಾಸ್ತ್ರಾರ್ಥ ಹೇಳಿದಾಗ ಏನು ಮಾಡಬೇಕಾಗ? ಇದು ಅರ್ಥನೂ ಸ್ವೀಕಾರ, ಅದನ್ನೂ ಸ್ವೀಕಾರ ಮಾಡಿ ವಿರೋಧ ಬರದಂತೆ ಹೊಂದಿಸ್ಬೇಕು. ಆಗ ಅಂಶ ಎಜ್ಜಿಕೊಂಡು ಪ್ರತಿಬಿಂಬ ಅಂತ ಹೇಳ್ಕೊಂಡ್ರೆ ವಿರೋಧ ಬರೋದೇ ಇಲ್ಲ. ಆದರೆ ಪ್ರತಿಬಿಂಬ ಅಂಶ ಅಂತ ಉಲ್ಟಾ ಪಟ್ಟು ಮಾಡಿಬಿಟ್ರೆ, ಇನ್ನೊಂದು ರೀತಿ ಮಾಡೋಣ. ಹಾಗಿದ್ರೆ ಅಂಶ ವಿರೋಧ ಮನೆ ಮಾಡಬೇಕಲ್ಲ, ಪ್ರತಿಬಿಂಬಕ್ಕೆ ಅಂಶ ಅಂತಾನೆ ಮಾಡಿಬಿಡ್ತೀವಿ ಅಂತ ಕೇಳಿದ್ರೆ ವಿರೋಧ ಬರುತ್ತೆ. ಯಾವುದಕ್ಕೆ ವಿರೋಧ? ಈ ಅಂಶಕ್ಕೂ ಅಂಶಕ್ಕೂ ಏನಿರಬೇಕು? ಯಾವಾಗಲೂ ವೇದ ಅಭೇದ ಇರಬೇಕು. ಅಭೇದ ಇಲ್ಲ ಅದರಿಂದ ವಿರೋಧ ಬಂತು ಮಾಡಕ್ ಬರೋದಿಲ್ಲ. ಯಾರು ಅದೆಲ್ಲ ವ್ಯಾವಹಾರಿಕ ಅದೇ ಹೇಳಿದ್ದಿಟ್ಕೊಂಡಿದ್ದವರು, ಇದೆಲ್ಲ ಅತತ್ವಾವೇದಕ ಸುಮ್ಮನೆ ಯಾರಿಗೋ ಹೇಳಿದಾರ ಅಷ್ಟೇ. ಸಗುಣ ಬ್ರಹ್ಮ ನಿರ್ಗುಣ ಇಬ್ರು ಇದ್ದಾರೆ, ಸಗುಣ ಬ್ರಹ್ಮನ ವಿಷಯ ಬಂದಾಗ ಇಷ್ಟೆಲ್ಲ ಮಾತಾಡ್ತಾರೆ, ನಿರ್ಗುಣ ಬ್ರಹ್ಮ ವಿಷಯ ಬಂದಾಗ ಒಂದೇ ಆ ಬ್ರಹ್ಮಾಸ್ಮಿ ಅಷ್ಟೇ, ಇನ್ನೆಲ್ಲ ಬಿಟ್ಬಿಡಿ ಅಂದ್ಬಿಡ್ತಾರೆ. ಹೌದು, ಆಯ್ತಾ? ಇದ ರೀತಿ ಮೋಸ ಮಾಡೋದ್ರಿಂದ ಆ ಜನಗಳೆಲ್ಲ ಮೋಸ ಹೋಗ್ಬಿಟ್ರು ಕೂಡ. ಅದನ್ನ ಜೀವಶ್ಯ ಈಗ ಇರ್ತಾರಲ್ಲ, ತಾವ ಸೈನ್ ಮಾಡಿಸ್ಕೋಬೇಕಾರೆ ಇದು ಸುಮ್ಮನೆ ಸೈನ್ ಮಾಡಿ, ಸುಮ್ಮನೆ ಸೈನ್ ಮಾಡಿ ಅಂತ ಮಾಡಿಸ್ಕೊಂಡ್ಬಿಡೋದು, ಆಮೇಲೆ ಕುಮಿಸ್ಬಿಡೋದಕ್ಕೆ ಭಾಳ ವಿಶ್ವಾಸ. ಎಷ್ಟೋ ಸರ್ತಿ ಕೋರ್ಟ್ ಕಚೇರಿ ಮಾಡೋದೇ ಹಾಗೆ, ಗೊತ್ತಾಯ್ತಾ? ಎಲ್ಲ ಬರುತ್ತೆ ಅಲ್ಲಿ, ಅಲ್ಲಿ ಅರ್ಜೆಂಟ್ ಇರುತ್ತೆ, ಅಲ್ಲಿ ಆಗ್ಲೇನೆ ಅರ್ಜೆಂಟ್ ಇರುತ್ತೆ. ಇಲ್ಲಿ ಏನು ಮಾಡಿ ಡ್ರಾಫ್ಟ್ ತೋರಿಸಿರ್ತಾರೆ, ಫೈನಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಹೇಳಿತಾ? ಅಲ್ಲಿ ಚೇಂಜಸ್ ಮಾಡಿ ಓದಕ್ಕೆ ಟೈಮ್ ಇರೋದಿಲ್ಲ, ಎಂಟತ್ ಪಟ್ಟು ಎಲ್ಲಿ ಓದ್ತೀರಿ? ಕೂತ್ಕೊಂಡು ಅದನ್ನು ಓದಕ್ಕೆ ಅಸೈನ್ ಮಾಡಿಬಿಡ್ತಾರೆ. ಆಮೇಲೆ ನೋಡಿದ್ರೆ ಎರಡು ವಿರುದ್ಧ ಇರುತ್ತೆ ಅದರಲ್ಲಿ. ದೊಡ್ಡ ಕೇಸ್ ಆಗಲಿಕ್ಕೆ ಅದೇ ಕಾರಣ, 194 ಕೇಸ್ ಬರಲಿಕ್ಕಿಂತ ಒಂದು ಕಾರಣ ಇರುತ್ತೆ. ಎಷ್ಟು ಯಾರೋ ಒಬ್ರು ಬಂದಿದ್ರು, ಪಾಪ ನೀವೇ ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಟ್ಟಿದ್ವಿ ಮಗಳ ಮದುವೆ ಅಂತೇಳಿ 2 ವರ್ಷ ಕೆಳಗೆ. ಅವ್ರು ಹೇಳಿದರು ರೆಂಟಿಗೆ ಅಗ್ರಿಮೆಂಟ್ ಮಾಡ್ಕೋತೀವಿ ಅಂತ ಹೋಗಿಬಿಟ್ಟು ಅದು ಸೇಡಿಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತೆ. ಅರ್ಥ ಆಯ್ತಾ ನಿಮಗೆ? ರೆಂಟ್ ಅಗ್ರಿಮೆಂಟ್ ಅಂತ ಇಲ್ಲೆಲ್ಲ ಓದಿದ್ದಾರೆ, ರೆಂಟ್ ಅಗ್ರಿಮೆಂಟ್ ಇದೆ ಇಲ್ಲೇ. ಅಲ್ಲಿ ಹೋದಾಗ ಅದು ಸೇಡಿಡ್ ಮಾಡಿಬಿಟ್ಟಿದ್ದಾನೆ, ಅದು ಹೊತ್ತಿಲ್ಲ. ಅದು ಸೈನ್ ಮಾಡಿ, ಅರ್ಜೆಂಟ್ ಸೈನ್ ಮಾಡಿ, ಇವತ್ತಿಗೂ ಅಷ್ಟೇ ಅರ್ಜೆಂಟ್ ಅರ್ಜೆಂಟ್ ಅಂತ ಬಂದಿರ್ತಾರೆ. ಹಾಗೆ 20 ಜನಕ್ಕೆ ಗೊತ್ತಿರುತ್ತೆ, ಅವ್ರಲ್ಲಿ ಸೈನ್ ಮಾಡೋಕೆ ಇಲ್ಲಿ ಸೈನ್ ಮಾಡ್ಬೇಕು ಇಲ್ಲಿ ಒತ್ತಬೇಕು. ಇವ್ರು ಏನಾಗುತ್ತೆ, ಇವರಿಗೆ ಕೆಲಸ ಸಾಕಾರ ದರ್ಕೊಂಡಿರ್ತಾರೆ. ಆಮೇಲೆ ನೋಡಿದ್ರೆ ಹೋಯ್ತಂತೆ ಕೆಲಸ, ಭಾರಿ ತಪ್ಪದು. ಓದು ಓದಾಗ ಅವ್ನು ಮತ್ತೆ ಓದಿದ್ದೇನಪ್ಪ, ಅವ ಓದಿದ್ದೇನೆ ಅದನ್ನ ಹೇಳ್ಬೇಕು. ಅವ್ನು ಮತ್ತೆ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆ. ಓದ್ಲಿಕ್ಕೆ ಆಗಿರೋದು ಅಲ್ಲಿ ಕೊಟ್ಟು ಇಲ್ಲಿ ಕೊಟ್ಟಿದ್ದು ಹೇಳೋದಕ್ಕೆ ಒಂದೇ ಅಂತ ಹೇಳೋದಕ್ಕೆ ಏನು ಆಧಾರ ಇದೆ? ಗೊತ್ತಾಯ್ತಾ? ಅದು ಸಹ ತೋರ್ಲೇಬೇಕಲ್ಲ, ಅದನ್ನ ಓದೋದಿಲ್ಲ. ಅದೇ ರೀತಿ ಇಲ್ಲಿ ಮಾಡ್ತಿರೋದು. ಇವ್ರು ಏನು ಮಾಡ್ತಾರೆ, ಇದು ಅದೆಲ್ಲ ಹೇಳಿದೆಲ್ಲ ಸೈನ್ ಮಾಡಿ ಸೈನ್ ಮಾಡೋ ಅಂತ ಒಪ್ಪಿಸಿದಾಗೆ ಇದು ವ್ಯಾವಹಾರಿಕಪ್ಪ ಅಂತ ಹೇಳಿ ತಕ್ಷಣ ಅವ್ನು ಪಾಪ ಕೇಳಿ ಸರಿ ಕೆಟ್ಟೋಗಿರುತ್ತೆ ಕೇಳಿ ಕೇಳಿ ಸರಿ ಅಂದ್ಬಿಡ್ತಾರೆ. ಇದು ಅಲ್ಲಿ ಮೋಸ ಮಾಡ್ತಿರೋದು. ಹಾಂ, ಅದಕ್ಕೆ ಹೇಳ್ತಿರೋದು ಅಂಶ ಶಬ್ದ ಪ್ರತಿಬಿಂಬ ಅಂತಾನೆ ಅರ್ಥ ಅಂತ ಹೇಳಿದಾಗ ಅದು ಬರಲೇ ಇಲ್ಲ. ಆಗ ಗೊತ್ತಾಯ್ತಾ? ಅದನ್ನೇ ಪ್ರೂವ್ ಮಾಡಿಕೊಟ್ಟಿದ್ದಾರೆ. ಈಗ ವಿಸ್ತಾರವಾಗಿ ಹೇಳ್ತಾರೆ. ತರತ್ ಅನೇಕ ಅರ್ಥಸ್ಯ ಅಂಶ ಶಬ್ದಸ್ಯ ನೋಡಿ ಹೇಳಿದ ಹರಿಶಬ್ದಕ್ಕೆ 10 ಅರ್ಥ ಇದೆ. ಸಿಂಹ ಅಂತಿದೆ, ಕುದುರೆ ಅಂತ ಏನೇನು ಅರ್ಥ ಇದೆ. ಹರಿ ಸರ್ವೋತ್ತಮ ಅಂತ ಹೇಳಿದ್ರೆ ಕುದುರೆ ಸರ್ವೋತ್ತಮ ಅಂತ ಅರ್ಥ ಮಾಡ್ತೀರಾ? ಅದಕ್ಕೆ ಅನೇಕ ಅರ್ಥ ಇದ್ದಾಗ ಏನು ಮಾಡಬೇಕು? ಯಾವ ಅರ್ಥ ಹೊಂದುತ್ತೆ ಆ ಅರ್ಥ ಮಾಡಬೇಕು. ಗೊತ್ತಾಯ್ತಾ? ಇಲ್ಲಿ ಡಿಕ್ಷನರಿ ಎಲ್ಲ ನಮ್ಮಲ್ಲೆಲ್ಲ ಎಲ್ಲ ಭಾಷೆಯಲ್ಲೂ ಅಷ್ಟೇನೆ. ಇವತ್ತು ಯಾವ ಭಾಷೆಗೆ ಹೋದರೂ ಕೂಡ ಡಿಕ್ಷನರಿಯಲ್ಲಿ ಏನಿರುತ್ತೆ? ಒಂದರ್ಥ ಇರೋದಿಲ್ಲ. ಏನಾಗಿ ಅನೇಕ ಕೆಲವೊಂದು ಅಪೋಸಿಟ್ ಏನೇನೋ ಮೀನಿಂಗ್ ಇರುತ್ತೆ. ನಾವು ಯಾವ ಅರ್ಥ ಹುಡುಕ್ಬೇಕು? ಅಲ್ಲಿಗ ಯಾವ್ದು ಆ ವಾಕ್ಯಕ್ಕೆ ಹೊಂದುತ್ತೆ ಅದು ಹುಡುಕ್ಬೇಕು. ಅದಕ್ಕೆ ಜ್ಞಾನ ಬೇಕು. ಬರೀ ಡಿಕ್ಷನರಿಯಲ್ಲಿ ಎಲ್ಲ ತಗೊಳ್ಳೋದಾದ್ರೆ ಯಾರಿಗೆ ಜ್ಞಾನ ಡಿಕ್ಷನರಿ ಇಟ್ಕೊಂಡಿರ್ತಿದ್ರೆ ಆಗುತ್ತೆ ಅಷ್ಟೇ. ಎಲ್ಲ ಶಾಸ್ತ್ರವೂ ಡಿಕ್ಷನರಿ ಆಗಿದೆ ಅಂತ ಹೇಳೋದು ಅಷ್ಟೇ. ಏನು ಕೇಳಿದ್ರು ಓದೋದು ಹೇಳ್ಬಿಡೋದು. ಇವತ್ತು ಪಂಚಾಂಗ ನೋಡ್ಬೇಕಾದ್ರೆ ಎಷ್ಟು ಗೊತ್ತಿರ್ಬೇಕು? ಪಂಚ ಎಲ್ಲ ಬರ್ದಿರಿ. ತರ್ ಮಚ್ಚ ಹುಡುಗಡೆ ಯಾಕೆ ಹೋಗ್ತಾರೆ ಜೋಶಿ ಹತ್ರ? ಎಲ್ಲ ಬರೆದಿದ್ರು ಕೂಡ ಏನ್ ಬೇಕಲ್ಲಿ? ಮತ್ತೆ ಕ್ಲಾರಿಫಿಕೇಶನ್ ಬೇಕು. ಹೇಳಿತಾ, ಅದನ್ನ ಮಾಡೋದಕ್ಕೆ ಒಬ್ರು ಬೇಕೇ ಎಕ್ಸ್ಪರ್ಟ್, ಯಾವಾಗಲೂ ಬೇಕೇ ಬೇಕಾಗ್ತದೆ. ತತ್ರ ಅನೇಕ ಅರ್ಥಸ್ಯ ಅಂಶ ಶಬ್ದಸ್ಯ ವಿರುದ್ಧಾರ್ಥಂ ಪರಿತ್ಯಜ್ಯ ಅರ್ಥಾಂತರಂ ಗೃಹ್ಯತೆ ಇತಿ ಅರ್ಥಾಪತ್ತಿರೇ ಮಾತ್ರ ಪ್ರಮಾಣಮಿತಿ ಭಾವ. ಅದನ್ನು ಎರಡು ಪರಸ್ಪರ ವಿರುದ್ಧ ಬಂದಾಗ ಅದನ್ನು ವಾದಿರಾಜ ಸ್ವಾಮಿಗಳು ಒಳ್ಳೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಯುಕ್ತಿ ಮಲ್ಲಿಕದಲ್ಲಿ ಎರಡು ಹಸುಗಳು ಯುದ್ಧ ಮಾಡ್ತಿರ್ಬೇಕಾದ್ರೆ ಯಾವುದನ್ನು ಬಿಡ್ಬೇಕು ನಾವೀಗ? ಎರಡು ಹಸುಗಳು ಪೂಜ್ಯ. ಎರಡು ಹಸುಗಳು, ಒಂದು ಕೆಂಪು ಒಂದು ಕಪ್ಪು, ಏನೋ ಇರ್ಬೋದು, ಬಿಳಿ ಕಪ್ಪು ಇರ್ಬೋದು, ಬಟ್ಟಲ್ಲಿ ಕಪ್ಪು ಬಿಳಿ ನೋಡಿದ್ರೆ ಏನು ನೋಡ್ತೀವಿ ನಮ್ಮಲ್ಲಿ? ಹಸುಗಳು ಅಷ್ಟೇನೆ. ಎರಡು ಹೊಡೆದಾಡ್ತಾ ಇದೆ, ನಾವು ಹೊಡೆದಾಡ್ತಾ ಇದ್ದು ಎರಡು ಸತ್ತೋದ್ರೂ ಅಪಾಯ ನಮಗೆ, ಗೋಹತ್ಯಾ ದೋಷ ನಮಗೂ ನೋಡ್ತಾ ಇದ್ದವರಿಗೆ. ಒಂದು ಸತ್ತರೂ ಗೋಹತ್ಯಾನೆ, ಏನು ಮಾಡಬೇಕಾಗ? ಎರಡನ್ನೂ ಉಳಿಸ್ಬೇಕು. ಎರಡನ್ನೂ ಸೇವ್ ಮಾಡೋಕ್ಕಾಗ, ಇದಕ್ಕೊಂದು ಅರ್ಥ ಮಾಡಬೇಕು, ಅದಕ್ಕೊಂದು ಅರ್ಥ ಮಾಡೋದು. ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಒಂದು ಒಯ್ದ, ಒಂದು ನೀರು ಒಯ್ದ, ಒಂದಿಷ್ಟು ಹುಲ್ಲು ಒಯ್ದ, ಎದುರು ಮುಂದೆ ಇಟ್ಟ, ನೀವು ಬಾಯಿಗೆ ನೀರು ಕುಡಿತು, ಅದು ಅಲ್ಲಿ ಗುಳುತ್ತಿತ್ತು, ಎರಡು ಶಾಂತ ಆಗ್ಬಿಡಿ. ಅರ್ಥ ಆಯ್ತಾ? ಒಳ್ಳೆ ದೃಷ್ಟಾಂತ. ಎರಡು ಗೋವುಗಳ ಮಧ್ಯೆ ಯುದ್ಧ ಮಾಡೋದು ಬೇರೆ, ಹುಲಿ ಜಿಗ್ರೆ ಜಿಗ್ಗೆ ಯುದ್ಧ ಮಾಡೋದು ಬೇರೆ. ಒಂದು ಹುಲಿ ಗೋವು ಯುದ್ಧ ಮಾಡ್ತಿದ್ದೆ, ಏನು ಮಾಡಬೇಕಾಗ? ಹುಲಿ ಗೋವು ಯುದ್ಧ ಮಾಡೋಕ್ಕಾದ್ರೆ ಏನು ಮಾಡಬೇಕು? ಆ ಗೋ ಹುಲಿನ ಹೊರಗೆ ಬಿಡ್ಬೋದು, ಯಾಕಂದ್ರೆ ಅದು ಎರಡರಲ್ಲಿ ಬಿರೋ ಎರಡನ್ನೂ ಉಡಿಸ್ಬೇಕು ಸರಿನೇ. ಬಟ್ ಅಲ್ಲಿ ಕ್ರೂರ ಪ್ರಾಣಿ ಇದು, ಸಾತ್ವಿಕ ಪ್ರಾಣಿ ಇದು, ಅದಕ್ಕೇನು ಮಾಡಬೇಕಾಗ? ಯಾವಾಗ ಗೋವಿನ ಉಳಿಸ್ಬೇಕು ಅದನ್ನು ಹೊಡಿಬೇಕು. ಆ ಕತೆ ಎಲ್ಲಿ ಬಂದು ಎಲ್ಲಿ ಬಂದಿದೆ ಅದು? ಅಂಥದ್ದೇ ಕತೆ ಬಂದಿದೆ, ನೆನಪಿದೆಯಾ? ಹಾಂ, ಎಲ್ಲಿ ಯಾವುದದು ಹೋಯ್ತು ಎಲ್ಲ ಎಲ್ಲಿದೆ? ಹಾಂ, ಅಲ್ಲ ಅದಕ್ಕೆ ದಿಲೀಪದ ಕೇಸ್ ಆಗಲೇ ಇಲ್ಲ, ನಿಂತೋಯ್ತದ. ಹಾಂ ಹಾಂ, ಅಲ್ಲ ಅಲ್ಲ ಅಲ್ಲ, ಅದಕ್ಕೆ ಎಲ್ಲ ನೆನಪಿರ್ಬೇಕು ಅವೆಲ್ಲ. ಅದು ಕೂಡ ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾಗವತ ನವಮಸ್ಕಂದದೊಳಗೆ ಮನುವಿನ ಮಗ ವೃಷಾಂತರ ಏನು ಮಾಡ್ತಾನೆ, ಗೋವು ಕಾಯ್ತಾ ಇರ್ತಾನೆ, ರಾತ್ರಿ ಹುಲಿ ಬರುತ್ತೆ, ಆಗ ಅವನು ಹುಲಿನ ಗೋವನ್ನು ಉಳಿಸ್ಬೇಕು ಅಂತ ಏನು ಮಾಡ್ತಾನೆ, ಹುಲಿ ನೋಡಿತಾರೆ, ಹೊಡಿತಾರೆ, ಗೋವಿಗೆ ಎಟ್ಟು ಬಿದ್ಬಿಟ್ಟರು ಅಷ್ಟೇ, ಅದು ತಪ್ಪು. ಬಟ್ ಆ್ಯಕ್ಚುಲಿ ಏನು ಮಾಡ್ದೆ ಆತೀಗ, ಹುಲಿ ನೋಡಿದ್ ಗೋವನ್ನು ಉಳಿಸ್ಬೇಕು ಅಂತ ಹೊರಟ, ಅದು ಇಂಪಾರ್ಟೆಂಟ್ ಗೊತ್ತಾಯ್ತಾ. ಹುಲಿನ ಹೊಡಿಬೇಕು, ಯಾವುದು ನಮಗೆ ವಿರುದ್ಧ ಪ್ರಮಾಣನೂ ಒಂದು ಬಿಟ್ಟುಬಿಟ್ಟು ಅವಿರುದ್ಧ ಪ್ರಮಾಣ ಇಟ್ಕೋಬೇಕು. ಅವೆರಡು ಕೂಡ ಎರಡಲ್ಲೂ ಎರಡು ಎರಡು ಸೌಮ್ಯ ಅಲ್ಲವು, ಒಂದು ಕ್ರೂರ ಒಂದು ಸೌಮ್ಯ, ಅದಕ್ಕೂ ಹೊಡೆದು ಹಾಕ್ಬಿಡ್ಬೇಕು, ಅಪ್ರಮಾಣ ತೆಗೆದು ಬಿಡಬೇಕು. ಆದ್ರೆ ಪ್ರಮಾಣನ ತೆಗಲಿಕ್ಕೆ ಹೊರಟ್ರೆ ಹಾಗೆ ಹಾಗಾಗಿತ್ತು ಅಷ್ಟೆ. ಸರಿಯಾಗಿ ನೆನ್ಪಿಟ್ಕೊಂಡ್ರೆ ವಜರಾಜ ಸ್ವಾಮಿ ಮಾತ್ರ ಚೆನ್ನಾಗಿ ಅರ್ಥ ಆಗುತ್ತೆ. ಚಿಕ್ಕಾರ ಹೇಳ್ತಾರೆ, ರಾಯರು ಹೇಳ್ತಾರೆ, ಯಾರನ್ನ ಕೈ ಬಿಡ್ತೀರಿ ಅದರಲ್ಲಿ? ಬಿಳ್ಳಕ್ ಪುರಂದ್ರದಾಸ ಹೇಳ್ತಾರೆ, ವಿಜಯದಾಸ ಹೇಳ್ತಾರೆ, ಏನ್ ಮಾಡ್ತೀರಿ? ಬಿಳ್ಳಕ್ ಪುರಂದ್ರದಾಸ ಆಮೇಲೆ ಜಯತೀರ್ಥ ಹೇಳ್ತಾರೆ, ಅವಾಗ ಏನ್ ಮಾಡ್ತೀರಿ? ಜಯತೀರ್ಥರು ವಿರುದ್ಧ ಹೇಳ್ತಾರೆ, ಆಚಾರ್ಯರು ಜಯತೀರ್ಥ ಹೇಳ್ತಾರೆ, ಅವಾಗ ಏನ್ ಮಾಡ್ತೀರಿ? ಎಲ್ಲ ಅಲ್ಲಿ ಎಲ್ಲ ಇದೆ, ನಮಗೆ ಅರ್ಥ ಆಗಿಲ್ಲ, ಕೂಡಿಸ್ಬೇಕು ಅಷ್ಟೇ ಹೊರತು ಅವ್ರ ವಿರುದ್ಧ ಹೇಳೋದೇ ಇಲ್ಲ. ಇನ್ನು ಆಚಾರ್ಯ ಹೇಳ್ತಾರೆ, ಅವಾಗ ಏನ್ ಮಾಡ್ತೀರಿ? ಇಲ್ಲೊಂದು ಅಲ್ಲೊಂದು, ಅದು ಅವ್ರ ಅರ್ಥ ಬೇರೆ ಹೇಳಿದ್ದಾರೆ, ಸರಿಯಾಗಿ ಹೇಳಿದ್ದಾರೆ. ಇದು ನಮಗೆ ಕಾಮನ್ ಸೆನ್ಸ್ಗೆ ಗೊತ್ತಾಗೋ ವಿಚಾರ. ಇವರು ಅದನ್ನು ಕೈಬಿಟ್ಬಿಟ್ಟು ಪೂರ್ತಿ ಅಪಾರ್ಥ ಮಾಡಿಬಿಟ್ರು. ಅಂಶ ಪ್ರತಿಬಿಂಬ, ತತ್ರ ಅನೇಕ ಅರ್ಥಸ್ಯ ಅಂಶ ಶಬ್ದಸ್ಯ ವಿರುದ್ಧಾರ್ಥಂ ಪರಿತ್ಯಜ್ಯ ಅರ್ಥಾಂತರಂ ಗೃಹ್ಯತೆ ಇತಿ ಅರ್ಥಾಪತ್ತಿರೇ ಮಾತ್ರ ಪ್ರಮಾಣವಿತಿ ಭಾವ. ಅರ್ಥಾಪತ್ತಿ ಇದಕ್ಕೆ ದೊಡ್ಡ ಪ್ರಮಾಣ. ಯಾಕೆ ಭಿನ್ನಾಂಶನೇ ತಗೋ, ಅವ ಸಮಸ್ಯೆ ಬರಲೇ ಇಲ್ಲ, ಎಲ್ಲ ಸರಿ ಹೋಯ್ತು, ಪ್ರತಿಬಿಂಬನೂ ಸರಿ ಹೋಯ್ತು, ಇದು ಸರಿ ಹೋಯ್ತು. ಮುಂದೆ ಹಿಂದೆ ಬಂದಿದೆ ಆಗಲಿ, ಅರ್ಥಾಪತ್ತಿ ಅಂದ್ರೇನೋ, ಅರ್ಥತ ಪ್ರಾಪ್ತಿರೇವ ಅರ್ಥಾಪತ್ತಿ ರೀತ್ಯಭಿಧೀಯತೆ. ದೇವ ಬಂತವನು ಪೀನೋ ದೇವದತ್ತ ದಿವಾನ ಭುಂಕ್ತೆ, ಒಳ್ಳೆ ಗಟ್ಟಿಬಿಟ್ಟಿದ್ದಾರೆ ದೇವದತ್ತ, ಹಗಲು ಊಟ ಮಾಡೋದೇ ಇಲ್ಲ, ರಾತ್ರಿ ಅಷ್ಟಲಾಸ ಮಾಡ್ತಾನೆ ಅಂತ ಗೊತ್ತಾನೆ. ಅದೇನದು, ಒಂದೇ ದಪ್ಪ, ಬರೀ ದಪ್ಪ ಇದ್ದಾನೆ ಪ್ರಶ್ನೆ ಇಲ್ಲ, ಹಗಲು ಊಟ ಮಾಡೋದಿಲ್ಲ ಇದೆ, ದಪ್ಪ ಇದ್ದಾನೆ ಕಣ್ಣಿಗೆ ಕಾಣಿಸ್ತಾ ಇದೆ, ಹಗಲು ಊಟ ಮಾಡೋದಿಲ್ಲ ಅಂತ ರಿಲಯಬಲ್ ಸೋರ್ಸ್ ಹೇಳ್ತಾ ಇದೆ. ದೇರ್ಫೋರ್ ರಾತ್ರಿ ಊಟ ಮಾಡೇ ಮಾಡಿ, ಇಲ್ಲ ದಪ್ಪ ಇರೋ ಚಾನ್ಸೇ ಇಲ್ಲ ಅವನು, ಗೊತ್ತಾಯ್ತಾ. ಇಲ್ಲ ಊಟ ಮಾಡೋದಿಲ್ಲ, ಹೀಗಿದ್ದಾನೆ, ಸರಿ ಊಟ ಮಾಡೋದಲ್ಲ ಹಾಗಿದ್ದಾನೆ, ಸರಿ ಏನು ಪ್ರಶ್ನೆ ಬರಲಿಲ್ಲ. ಅಲ್ಲಿ ಊಟ ಮಾಡ್ತಾನೆ ಒಳ್ಳೆ ಜೋರಾಗಿದ್ದಾನೆ ಅಂದರೆ ನಮಗೆ ಗೊತ್ತಿಲ್ಲದೆ ತಿದ್ದೆ ತಿಂತಾನೆ ಅಂತ. ಅದು ರಾತ್ರಿ ಹಗಲು ಅಂತ ರಾತ್ರಿ, ಇನ್ನೇನು ಬೇರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅರ್ಥ ಬರ್ತದೆ, ಎರಡನ್ನೂ ಕುಡಿಸ್ದಾಗ ಆಯ್ತು. ಈಗ ದಪ್ಪಗಿದ್ದಾನೆ ಅಂತ ಹೇಳೋ ಮಾತು ಸರಿ ಹೋಯ್ತು, ಹಾಗಲ್ಲಿ ಊಟ ಮಾಡೋದಿಲ್ಲ ಮಾತು ಸರಿ ಹೋಯ್ತು, ಉಳಿದಿದ್ದೇನು ಉಳಿತು ಈಗ ಸರಿಯಾಗಿ ಬರುತ್ತೆ, ವಿರೋಧ ಅರ್ಥ ಬರಲಿಲ್ಲ. ಆಗ ಎರಡೊತ್ತು ಊಟ ಮಾಡೋದಿಲ್ಲ, ದಪ್ಪಿದ್ದಾರೆ, ವಿರೋಧ ಬರೋದಾಗ ಆಹಾರ ತಗೊಳ್ಳೋದು ಹೇಗಿರ್ತಾರೆ ಅಂತ ಪ್ರಶ್ನೆ ಬರುತ್ತೆ. ಗೊತ್ತಾಯ್ತಾ? ಹೌದು, ವಿರೋಧ ಶಾಸ್ತ್ರ ಹೇಳಿದ್ರಲ್ಲ, ವಿರುದ್ಧ ಅರ್ಥ ಅಂದ್ರೆ ಶಾಸ್ತ್ರ ಅರ್ಥ ಅಲ್ಲ. ನಚ ಅಂಶಸ್ಯ ಪ್ರತಿಬಿಂಬತ್ವಂ ಕಲ್ಪ್ಯಂ ಗಾಧ್ಯಾದಿಷು ಅಂಶ ಅಪಿ ಅಂಶ ಬಾಹುರೂಪ್ಯ ದೃಷ್ಟೇ ಇತರತ್ರ ಅದೃಷ್ಟೇ ನಚ ಅಂಶಸ್ಯ ಪ್ರತಿಬಿಂಬತ್ವಂ ಕಲ್ಪ್ಯಂ. ಈಗ ಅಂಶನೇ ಎಲ್ಲ ಅಂಶಗಳು ಪ್ರತಿಬಿಂಬ ಅಲ್ಲ, ಪ್ರತಿಬಿಂಬನೇ ಅಂಶ ಅಲ್ಲ. ನಾ ಹೇಳಿದ ಸ್ವರೂಪಾಂಶ ಭಿನ್ನಾಂಶ ಅಂತ ಎರಡು ಮಾಡ್ಕೋಬೇಕು ಅಂತ ಹೇಳೋದಕ್ಕೆ ಹೊರಟು ದೃಷ್ಟಾಂತ ಕೊಡ್ತಾರೆ. ಗಾಧ್ಯಾದಿಷು ಅಂಶ ಬಾಹುರೂಪ್ಯ ದೃಷ್ಟೇ. ಗಾಧಿ ರಾಜ ಇದ್ದಾನೆ, ಯಾರ ಅವತಾರ ಅಂತ ಗೊತ್ತಾ? ಇಂದ್ರಾವತಾರ ಅಂತ, ಗಾಧಿ ಇಂದ್ರಾವತಾರ ಅಂತ. ಆದರೆ ಅದು ಪ್ರತಿಬಿಂಬ ಅಂತ ಕರೆಯೋದಿಲ್ಲ. ಅರ್ಥ ಆಯ್ತಾ? ಗಾಜೆ ಏನಲ್ಲ, ಇಂದ್ರನ ಪ್ರತಿಬಿಂಬ ಅಲ್ಲ, ಏನಂತ ಹೇಳ್ತಾರಲ್ಲಿ ಅಂಶ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಅಲ್ಲಿ ಅಂಶ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಜೀವನ ಪರಮಾತ್ಮ ಏನಂತ ಕರೀತಾರೆ? ಪ್ರತಿಬಿಂಬ ಅಂತ ಕರೀತಾರೆ. ಅರ್ಥ ಆಯ್ತಾ? ಈಗ ಎರಡು ಎಷ್ಟು ವ್ಯತ್ಯಾಸ ಐತೆ. ಪ್ರತಿಬಿಂಬ ಉದಾಹರಣೆಗೆ ಒಬ್ಬನು ಕೂತಿದ್ದಾನೆ, ಒಬ್ಬನು ಕೈ ನೋಡ್ಕೊತಾ ಇದ್ದಾನೆ. ಏ ಪ್ರತಿಬಿಂಬ ನೋಡ್ಕೊತಾರೆ ಅಂತ ಹೇಳ್ತಾರೆ. ಕೈ ನೋಡ್ಕೊಂಡ್ರೆ ಕೈ ನೋಡ್ಕೊತಾರೆ ಏನರ್ಥ? ತನ್ನದೇ ಭಾಗ ನೋಡ್ಕೋತಾನೆ ಅಂತ ಅರ್ಥ. ಆ ಕರಡಿ ನೋಡ್ಕೋಬೇಕಾರೆ ಪ್ರತಿಬಿಂಬ ನೋಡ್ತಾನೆ ಅಂತ ಅರ್ಥ. ಸೊ ಪ್ರತಿಬಿಂಬಕ್ಕೂ ಅಂಶಕ್ಕೂ ಎಷ್ಟು ವ್ಯತ್ಯಾಸ ಇದೆ ಸರಿಯಾಗಿ ತಿಳ್ಕೊ. ತನ್ನದೇ ಪಾರ್ಟ್ ಆದಾಗ ಅದು ಅಂಶ, ಗೊತ್ತಾಯ್ತಾ? ಈ ಪ್ರತಿಬಿಂಬ ಅದು ಸಾದೃಶ್ಯಾದಿಗಳಿದ್ದಾಗ ಪ್ರತಿಬಿಂಬ. ದೇರ್ಫೋರ್ ಗಾಧಿ ಅಥವಾ ಅರ್ಜುನ ಅವಳಿಗೆ ಅರ್ಜುನ ಇಂದ್ರಾಂಶ, ಗಾಧಿ ಇಂದ್ರಾಂಶ, ಅಂಶ ಅಂತ ಹೇಳ್ತೇವೆ ಅಲ್ಲಿ. ಪ್ರತಿಬಿಂಬ ಅಂತ ಕರೆಯೋದಿಲ್ಲ. ಈ ಪದ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ಇದೆ, ನಾಳೆ ಅದನ್ನು ಕಂಟಿನ್ಯೂ ಮಾಡೋಣ. ತುಂಬ ಭಾಳ ಡಿಟೇಲಾಗಿ ಹೇಳ್ತಾರೆ, ಯಾಕಂದ್ರೆ ನಮ್ಮ ಸಿದ್ಧಾಂತ ಮೂಲಭೂತ ತತ್ವ ಅದು. ಬಿಂಬ ಪ್ರತಿಬಿಂಬ ಅರ್ಥ ಆಗದೆ ಹೋದರೆ ಸಿದ್ಧಾಂತನೇ ಅರ್ಥ ಆಗಿಲ್ಲ ಅಂತ ಅರ್ಥ. ಎಂಟೈರ್ ಸಿದ್ಧಾಂತದ ಕಾನ್ಸೆಪ್ಟ್ ಇರೋದು ಅಸ್ವತಂತ್ರ ಸ್ವತಂತ್ರ ಅಂತ ಬರೋದೇ ಅದರಿಂದ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂ